ಕೇಳಿ ಹರೇ ರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರು ರಭೀಷ್ಟ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನೀಚಿ ಮಾರಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಪ್ರತತ ಸದೋದಿತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಧ್ಯಾನ ಪ್ರಕ್ರಿಯೆಯ ಸಂಧಿಯಲ್ಲಿ 22nd ಪದ್ಯದಲ್ಲಿ ಒಂದು ಮುಖ ನೋಡಿದ್ದೀವಿ. ಆಭಾಸಕನು ತಾನಾಗಿ ಅಂತ ಅಲ್ಲಿ ಬಿಂಬ ಪ್ರತಿಬಿಂಬನಾಗಿ ಬಿಂಬನಲ್ಲಿನೂ ಇರುವಂತ ಅದೇ ಭಗವಂತ ಪ್ರತಿಬಿಂಬನಾದಂತ ಜೀವನ ಒಳಗೇನೋ ಇದ್ದಾನೆ, ಬಿಂಬನಾಗಿ ಇದ್ದಾನೆ. ಬಿಂಬ ಮೂಲಕವಾಗ ಸ್ಥೂಲ ಬಿಂಬ ತಗೊಳ್ತೀವಿ, ಸ್ಥೂಲ ಬಿಂಬದಲ್ಲಿ ಹೃದಯದಲ್ಲಿ ಇರುವಂತ ಅಗ್ರೇಶ ಮೂಲೇಶ ಪ್ರಾದೇಶ ತಗೊಳ್ತೀವಿ, ಮತ್ತು ಪ್ರತಿಬಿಂಬ ಅಂದ್ರೆ ಪ್ರತಿಬಿಂಬ ಜೀವ. ಇಲ್ಲಿ ಜೀವ ಆ ಒಂದು ಅಂತಃಕರಣ ಅಂಬೋ ಉಪಾಧಿ. ಅಂತಃಕರಣ ಅಂಬೋದು ಏನು ಅಂದ್ರೆ ನಾವು ಹಿಂದೆ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಇರುವಂತದ್ದು, ಅದಕ್ಕೆ ಅನುಗುಣವಾಗಿ ಈ ಪ್ರತಿಬಿಂಬ ಈ ಒಂದು ಮನುಷ್ಯ ದೇಹವನ್ನ ಹೊತ್ತಿದ್ದಾನೆ. ಸೊ ಈ ಮನುಷ್ಯ ದೇಹದಲ್ಲಿ ಭಗವಂತ ಪುರುಷ ರೂಪದಿಂದಲೂ ಇದ್ದಾನೆ, ನಾವು ನೋಡಿದ್ದೇವೆ ವ್ಯಾಪ್ತಿ ಸಂಧಿಯಲ್ಲಿ. ಸೊ ಆ ಒಂದು ಉಗುರಿನಿಂದ ತಲೆ ಕೂದಲು ತನಕ ಪೂರ್ತಿ ತುಂಬಿದ್ದಾನೆ ಅವನ ಭಗವಂತ ತುಂಬಿದ್ದಾನೆ, ಪುರುಷ ನಾಮಕನಾಗಿ ಅವನು ತುಂಬಿದ್ದಾನೆ, ಈ ಪುರದಲ್ಲಿ ಇದ್ದಾನೆ ಅಂತ. ಸೊ ಇಲ್ಲಿ ಸಮನ್ವಯ ನಾವು ಮಾಡಬೇಕು ಅಂತ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಬಂದಾಗೆ ಒಂದು ಮಾತು ಬರುತ್ತೆ, ಇದಕ್ಕೆ ಸೂತ್ರ ಬ್ರಹ್ಮಸೂತ್ರದಲ್ಲಿ ಆಭಾಸಯವಚ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಆಭಾಸಕನು ಅಂತ ಅದು ತಗೊಂಡಿದ್ದೀವಿ. ಬಿಂಬ ಪ್ರತಿಬಿಂಬ ಇಲ್ಲಿ ಆಗತ್ತೆ, ಬಿಂಬ ಪ್ರತಿಬಿಂಬ ಮೂಲಕವಾಗಿ ಬಿಂಬ ಅಂತ ಹೇಳುವಾಗ ಭಗವಂತನೇ ಅನೇಕ ಬಿಂಬ ರೂಪದಿಂದ ಅನೇಕ ರೂಪದಿಂದ ಭಗವಂತ ಇದ್ದಾನೆ, ಮತ್ತು ಪ್ರತಿಬಿಂಬನಾಗಿ ಇಲ್ಲಿ ಇರುವುದು ನಾವು ಜಸ್ಟ್ ಪ್ರತಿಬಿಂಬರಲ್ಲ, ಇನ್ಬಿಟ್ವೀನ್ ನಮಗೇನು ದೇವರಿಗೇನು ಇನ್ಬಿಟ್ವೀನ್ ಅನೇಕ ಬಿಂಬ ಪ್ರತಿಬಿಂಬಗಳು ಅದು ಬರುತ್ತಲ್ಲ. ಸೇಮ್ ನಾವು ನೋಡಿದಾಗ ಎಲ್ಲಾ ಕಡೆ ನಾವು ಒಂದು ವಾಯುದೇವರನ್ನ ತಕೊಂಡು ಪುಷ್ಕರ ತನಕ ಎಲ್ಲವೂ ಬರುತ್ತೆ, ಆಮೇಲೆ ನಾವು ಬರ್ತೀವಿ. ಸೊ ಹೀಗೆ ಎಲ್ಲರ ಒಳಗೇನೋ ಭಗವಂತ ಇದ್ದು ತಿರುಗಿಸ್ತಾನ. ಸೊ ಆ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಸೊ ಎಲ್ಲಿ ಏನು ಕ್ರಿಯೆ ಆದ್ರೂ ಅವ್ರು ಭಗವಂತನೇ ಮಾಡಿಸ್ತಾನ. ಆ ಭಗವಂತ ಯಾರು ಅಲ್ಲ, ನನ್ನ ಬಿಂಬ, ನನ್ನ ಬಿಂಬನೇ ಎಲ್ಲರಲ್ಲಿನೂ ಇದ್ದು ಎಲ್ಲವೂ ಮಾಡಿಸ್ತಾನ ಅಂತ ಬಿಂಬನಲ್ಲಿ ವ್ಯತ್ಯಾಸ ಇಲ್ಲ ಅಂಬೋ ಸಮನ್ವಯ ಆಯ್ತು. ಇನ್ನೊಂದು ಒಂದೊಂದು ವಿಷಯ ಬರುತ್ತೆ ಕೊನೆಯಲ್ಲಿ. ಈ ಸಮನ್ವಯ ಎಂದೇನಿಪ ಸದುಪಾಸನೆಯ ಗೈವನು, ಈ ಸಮನ್ವಯ ಎಂದು ಏನಿಪ ಸದ್ ಉಪಾಸನೆ, ಸದುಪಾಸನೆ ಅಂತ ಬರ್ತದೆ. ಸದುಪಾಸನೆ ಅಂತ ಸಮೀಚೀನವಾದ ಉಪಾಸನೆ, ಮತ್ತು ವಾಯುದೇವರು ಹೇಳಿಕೊಟ್ಟ ರೀತಿಯಿಂದ ಉಪಾಸನೆ ಚಿಂತನೆ ಮಾಡೋ ಇದೆಲ್ಲ ಒಂದು ಅರ್ಥ ಹೇಳ್ತೀವಿ. ಬಟ್ ಮೂಲತಃ ಈ ಉಪಾಸನೆ ಮಾಡೋರು ಯಾರು ಅಂತ, ಈ ಉಪಾಸನೆ ಯಾರು ಮಾಡ್ತಾರ, ನಾನು ಮಾಡ್ತೀನಿ ಅಂತ ಅದು ಆಗಲ್ಲ ಅಂತಾರೆ. ಈ ಒಂದು ಉಪಾಸನೆ ಅಂದ್ರೆ ಒಂದು ಸಾಧನೆ, ಈ ಸಾಧನೆ ಆಗಬೇಕಂದ್ರೆ ಭಗವಂತ ಒಂದು ರೂಪದಿಂದ ಇಲ್ಲಿ ಇರಬೇಕು, ಅದು ಭಗವಂತನ ಇಚ್ಛೆಗೆ ಬರಬೇಕು. ಸೊ ಆ ಭಗವಂತ ಇಚ್ಛಿಸುತ್ತಾನಂತ ಯಾವಾಗ, ಅದು ಏನು ಅಂದ್ರೆ ಅದನ್ನೇ ಯಜ್ಞ ಪುರುಷ ಭಾಗವತದಲ್ಲಿ ಇವರೆಲ್ಲ ಬರತ್ತ, ಯಜ್ಞ ಪುರುಷನನ್ನೇ ಸ್ಟಾರ್ಟ್ ಮಾಡಿದ ಯಜ್ಞ ಬಿಟ್ಟುಬಿಟ್ಟು ಪುರುಷ ಅಂತ ಚಿಂತನೆ ಮಾಡ್ತೀವಿ. ಈ ಪುರುಷ ಅಂಬೋ ರೂಪದಿಂದ ಅವನು ವ್ಯಕ್ತ ಆಗಬೇಕು ಅಂತ. ಎಲ್ಲರ ದೇಹದಲ್ಲಿನೂ ಪುರುಷ ರೂಪ ಎಲ್ಲಾ ಕಡೆನೂ ವ್ಯಾಪ್ತವಾಗಿದೆ ಅಂತ ಕೊಟ್ಟಿದ್ದಾರೆ ವ್ಯಾಪ್ತಿ ಸಂಧಿಯಲ್ಲಿ. ಈ ಪುರುಷ ರೂಪದಿಂದ ಅವನು ಪ್ರಕಟ ಇನ್ನೊಂದು ಒಂದು ಇನ್ನೊಂದು ವಿಶೇಷ ತಗೊಳ್ತಾನೆ. ವಿದ್ಯಾ ಅಂಬೋ ರೂಪ, ಅವಿದ್ಯಾ ಅಂಬೋ ರೂಪ, ಎರಡು ರೂಪಗಳು. ಸೊ ಈ ವಿದ್ಯಾ ಅಂಬೋ ರೂಪವನ್ನ ಅವನು ಪ್ರಕಟ ಮಾಡಿದ್ದಾಗೆ ಈ ಸಾಧನೆ ಅಂಬೋದು ಆಗತ್ತೆ ಅಂತಾರೆ. ಸೊ ಈ ಸಾಧನೆ ಎಂಬುದು ಏನು ಅಂದ್ರೆ, ಈ ಸಾಧನೆ ಎಂಬುದು ಏನು ಅಂದ್ರೆ ಜ್ಞಾನ ಬೇಕು ಅಂತಾರೆ. ಜ್ಞಾನ ಯಜ್ಞ, ಆ ಒಂದು ಜ್ಞಾನ ಅಂಬೋ ಕಾರ್ಯ ಆಗಬೇಕು. ಜ್ಞಾನ ಆಗುತ್ತೆ. ಏನ್ ಜ್ಞಾನಕಾರಿ ಅಂತ ನಾವು ಪುಸ್ತಕ ಇಟ್ಕೊಂಡು ಓದೋದು ಜ್ಞಾನಕಾರಿ ಇಲ್ಲ. ಜ್ಞಾನ ಅಂದ್ರೆ ಒಳಗೆ ಒಂದು ಸ್ಫುರಣೆ ಆಗಬೇಕು. ಓದೋದು ಮೆಮರಿ ಸ್ಕಿಲ್ ಇಲ್ಲ, ಮೆಮರಿ ಸ್ಕಿಲ್ ಇಲ್ಲ, ಓದೋದಲ್ಲ, ಕೇಳೋದಲ್ಲ, ಇದೆಲ್ಲ ಜ್ಞಾನ ಆಗಲ್ಲ. ಜ್ಞಾನ ಎಂಬುದು ಒಳಗೆ ಒಂದು ದೇವರದು ಒಳಗಿದ್ದು ಅದು ಸ್ಫುರಣೆ ಮಾಡಿದ್ರೆ ಆ ಜ್ಞಾನ ಒಳಗೆ ಇಂದ್ರಿಯ ಜನ್ಯದು, ಇಂದ್ರಿಯಗಳಲ್ಲಿ ಹುಟ್ಟುವಂಥದ್ದು. ಈ ಹುಟ್ಟಿದ್ದಾಗೆ ಅದು ಜೊತೆ ಜೊತೆಲಿ ಏನು ಬರುತ್ತಂದ್ರೆ ಇದು ಭಗವಂತನಿಗೆ ಪ್ರೀತ ಆಗತ್ತ ಅಂಬುದು. ನಮ್ಗೆ ಜ್ಞಾನ ಬಂದಾಗೆ ಭಗವಂತನಿಗೆ ಪ್ರೀತಿ. ಏನು ಕೆಲಸ ಏನು ಮಾಡಿದ್ದನ್ನು ಸುಮ್ಮನೆ ನಾವು ಹೇಳ್ತೀವಿ, ಈ ಹರಿಪ್ರೇರಣೆ ಹರಿಪ್ರೀತ್ಯರ್ಥಮಂತ ನಾವು ಹೇಳ್ತೀವಿ, ಸೆಕೆಂಡ್ ನೇಚರ್ ಆಗಿ ಬಂದ್ಬಿಟ್ಟಿದೆ. ಬಟ್ ದಟ್ ಕಮ್ಸ್ ಫ್ರಮ್ ವಿತಿನ್, ನಮ್ಮಲ್ಲಿ ಜ್ಞಾನದಿಂದ ಇದು ಮಾಡೋದು ಕೇವಲ ಹರಿಗೆ ಪ್ರೀತನ ಆಗತ್ತ ಅಂಬುದ ಮಾಡೋದು ಅಂತ ಹೇಳ್ತಾರೆ. ಇದಕ್ಕೆ ಪ್ರೇರಣೆ ಆಗಲಿ, ಇದು ಮಾಡಿಸೋದಾಗಲಿ ಭಗವಂತನೇ ಮಾಡಿಸಬೇಕು. ಈ ವಿದ್ಯಾ ಎಂಬ ರೂಪದಿಂದ ಭಗವಂತ ಮಾಡಿಸ್ತಾನೆ. ಫಸ್ಟ್ ಬೇಸಿಕಲಿ ಯಜ್ಞ ಪುರುಷ ಅಂಬೋದನ್ನ ಹೇಳ್ತಾರೆ, ಅದ್ರಲ್ಲಿ ವಿದ್ಯಾ ಅಂಬೋದು. ಯಜ್ಞ ಪುರುಷ ಅಂತ ಪುರುಷ ಅಂತಾರ, ಯಜ್ಞ ಪುರುಷ ಅಂಬೋ ವಿಶೇಷಣವು ಕೊಟ್ಟು ಯಾರ್ಯಾರು ಯಾವ ಯಾವ ಆಶ್ರಮದಲ್ಲಿ ಇರೋರು, ಯಾವ್ಯಾವ ನಾಲ್ಕು ಆಶ್ರಮದಲ್ಲಿ ಇರೋರು ಯಜ್ಞ ಪುರುಷನನ್ನೇ ಪೂಜೆ ಮಾಡಬೇಕು ಅಂತ. ಸೊ ಒಂದೊಂದು ಆಶ್ರಮಕ್ಕೇನು ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಇರುವಂತ ಆ ಯಜ್ಞ ಪುರುಷನನ್ನ ಪೂಜೆ ಮಾಡಬೇಕು ಅಂತ. ನಮ್ಗೆ ಗೃಹಸ್ಥರು ಅಂತ ಬಂದಾಗ ಅಗ್ನಿಯಲ್ಲಿ ಇರುವಂತ, ಅದಕ್ಕೆ ನಾವು ದೀಪ ಹಚ್ಚುವಾಗ ಚಿಂತನೆ ಮಾಡೋದಲ್ಲ, ಅಲ್ಲಿ ಯಜ್ಞ ಪುರುಷ ಎಂಬ ರೂಪದಲ್ಲಿ ನಾವು ಹರಣಿಪತಿ ಪರಶುರಾಮ ಹೇಳ್ತೀವಿ. ಬಟ್ ಅದು ಒಂದು ಪುರುಷ ರೂಪ ಆಗುತ್ತೆ. ಸೊ ಯಜ್ಞ ಪುರುಷ ಅಂದ್ರೆ ಏನು, ಅದು ಪೂಜಾರ್ಹ. ಯಜ್ಞ ಅಂದ್ರೆ ಪೂಜೆ ಅಂತಾನೆ ಅರ್ಥ. ಯಜ್ಞ ಅಂದ್ರೆ ಹೋಮ ಹವನ ಮಾಡೋದು, ಅದು ಒಂದು ಪೂಜೆ, ದೇವರಿಗೆ ಪ್ರೀತಿ ಆಗುವಂತ. ಅದಕ್ಕೆ ನಂದಾದೀಪ ಒಂದು ಹೇಳಿದಾರಲ್ಲ, ಹಗಲು ನಂದಾದೀಪವನ್ನ. ಸೊ ಅದೇ ದೇವರ ಪ್ರೀತಿ ನಂದಾದೀಪ ಹಚ್ಚೋದು ಅವನಿಗೆ ಪ್ರೀತನಾಗ್ತಾನೆ ಅಂತ ನಾವು ಹಚ್ಚಿದೀವಲ್ಲ, ಅದೇ ಹೇಳ್ತಾರೆ. ಸೊ ಅದು ನಮ್ಮ ಗೃಹಸ್ಥ ಧರ್ಮಕ್ಕೆ ಅದೇ ಆಗತ್ತೆ. ಸೊ ಇದು ಮಾಡೋವಾಗ ಇಲ್ಲಿ ಒಂದು ವಿಷಯ ಹೇಳ್ತಾರೆ. ಸೊ ಏನು ಶ್ರೇಷ್ಠವಾದ ಯಜ್ಞ ಏನು ಅಂದ್ರೆ ಭಗವಂತನ ಕಥಾಶ್ರವಣ ಮಾಡೋದು ಅಂತ ಹೇಳ್ತಾರೆ. ಇದೇ ಜ್ಞಾನ ಯಜ್ಞ ಅಂತ ಹೇಳ್ತಾರೆ. ಸೊ ಈ ಏನದು ಕಥಾಶ್ರವಣ ಅಂದ್ರೆ ದೇವರ ಕಥೆಯನ್ನ ಕೇಳೋದು, ಹರಿಕಥಾಮೃತ ಸಾರವನ್ನ ಕೇಳೋದು, ಹೀಗರ್ಥ ಅಲ್ಲ. ಅದು ಹೇಗೆ ಕೇಳಬೇಕು ಎಂಬುದನ್ನ ವಿಷ್ಣು ರಹಸ್ಯದಲ್ಲಿ ಇದಕ್ಕೆ ಹೇಳ್ತಾರೆ. ವಿಷ್ಣು ರಹಸ್ಯದಲ್ಲಿ ಇದು ದೇವರದನ್ನ ಹೇಗೆ ನಾವು ಕೇಳಬೇಕು ಎಂಬುದನ್ನ ಹೇಳ್ತಾರೆ. ನಾವು ಇವಾಗ ಕೇಳ್ತಾ ಕಿವಿ ಇದ ಕೇಳ್ತಾ ಇರ್ತೀವಿ, ಮನಸ್ಸಲ್ಲಿ ಸ್ವಲ್ಪ ಗ್ರಹಣ ಆಗತ್ತೆ, ನಮ್ಗೆ ನೆನಪಿನ ಶಕ್ತಿ ಇದೆ, ನೆನಪು ಇಟ್ಟುಕೊಂಡು ಅದನ್ನ ಮೆಮರೈಸ್ ಮಾಡ್ತೀವಿ, ಬಾಯಿ ಇದೆ, ಅದನ್ನ ತಿರುಗಾ ಹೇಳ್ತಾ ಇರ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇಲ್ಲ, ಇದು ಒಂದು ಯಜ್ಞ ತರವಾಗ ಹೇಳ್ತಾರೆ. ತ್ಯಾಗೆ ಅಂತ ಇಲ್ಲಿ ಹೇಳ್ತಾರೆ. ಹೇಳುವಾಗ ಈ ಯಜ್ಞ ಪ್ರಕ್ರಿಯೆ ಇದು ಒಂದು ವಿಷ್ಣು ರಹಸ್ಯದಲ್ಲಿ ಬಂದಿದೆ. ಸದುಪಾಸನೆಯ ಈ ಸಮನ್ವಯ ಎಂದೆನಿಪ ಸದುಪಾಸನೆಯ ದೈವವನು ಎಂಬುದಕ್ಕೆ ಈ ಅರ್ಥ ಯಾಕೆ ಕೊಡಬೇಕು ಅಂದ್ರೆ ಅದು ವಿಷ್ಣು ರಹಸ್ಯದಲ್ಲಿ ಬಂದಿದೆ. ಇದಕ್ಕೆ ಹಿಂದಿನ ಪದ್ಯದಲ್ಲಿ ವಿಠಲ ಎಂದು ಅಟ್ಟಹಾಸದಿಂದ ಕರೆಯ ಅಂತ ಅಲ್ಲಿ ಹೇಳಿದ್ದಾರಲ್ಲ, ಅದಕ್ಕೇನು ಅವಾಗ್ಲೂ ಇದನ್ನ ಈ ಉಲ್ಲೇಖ ಬಂತು. ಇದು ತ್ಯಾಗ ಅಂತ ಹೇಳ್ತಾರೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಇಲ್ಲಿ ಹೇಳ್ತಾರೆ ಒಂದು ಋತ್ವಿಕ್ ಒಂದು ಮೋನಿಯಾರು. ಋತ್ವಿಕ್ ಎಂಬುದು ಈ ಹೋಮಗಳನ್ನ ಹೋಮ ಮಾಡುವಾಗ ನಾಲ್ಕು ವೇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಾಲ್ಕು ಜನ ಇರ್ತಾರೆ, ಪುರೋಹಿತರು ಅಂತ ನಾವು ಕರಿತೀವಿಲ್ಲ, ಆ ಪುರೋಹಿತರು ಅವ್ರನ್ನ ಋತ್ವಿಕ್ಗಳು ಅಂತ ಕರಿತೀವಿ. ಸೊ ಏನು ಯಜ್ಞ ಮಾಡಬೇಕು ಅಂದ್ರೂ ನಾಲ್ಕು ಜನ ಇರಬೇಕು, ನಾಲ್ಕು ವೇದಕ್ಕೆ ನಾಲ್ಕು, ಫಾರ್ ಈಚ್ ಒನ್ 3 3 3 ಇರ್ತಾರೆ. ಸೊ ಟೋಟಲಿ 16 ಪೀಪಲ್ ಇರ್ತಾರೆ ಇದಕ್ಕೆ. ಸೊ ಇವರು 12 + 1 + 3 ಅಂತ ಹೇಳ್ತಾರೆ. 12 ಅಂದ್ರೆ ಮೂರು ವೇದಕ್ಕೆ ನಾಲ್ಕು ಜನ 12. ಆಮೇಲೆ ಬ್ರಹ್ಮ ಅಂಬೋನು ಈ ಪ್ರಾಯಶ್ಚಿತ ಇದೆಲ್ಲ ಮಾಡಿಸೋಣ, ಅವನು ಒಂದು ಇಂಪಾರ್ಟೆಂಟ್ ಆಗ್ತದೆ. ಸೊ 12 + 1 = 13, ಅವನಿಗೆ ಅಸಿಸ್ಟೆಂಟ್ ಮೂರು ಜನ ಇರ್ತಾರೆ. ಸೊ ಟೋಟಲಿ ನಮ್ಗೆ ಬಂದು ವಿ ವಿಲ್ ಬಿ ಗೆಟಿಂಗ್ 16 ಆಗತ್ತೆ. ಸೊ ಇದು ಎಲ್ಲಿ ಹುಡ್ಕೊಂಡು ಇವರನ್ನೆಲ್ಲ ಹೋಗ್ಬೇಕು ಅಂದ್ರೆ ಇದಕ್ಕೆ ಇನ್ನೊಂದು ಮಾತು ಬರುತ್ತೆ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ, ಬೇರೆ ಎಲ್ಲಿನೂ ಹುಡ್ಕೊಂಡು ಹೋಗ್ಬೇಕಾಗೇ ಇಲ್ಲ, ಅದೆಲ್ಲ ನಮ್ಮಲ್ಲೇ ದೇವರು ಎಲ್ಲರನ್ನೂ ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ದೇವಲೋಕದ ಋತ್ವಿಕಗಳು ನಮ್ಮನ್ನೇ ಇದಾರಂತ. ಎಲ್ಲಿ ಇದ್ದಾರೆ ನಮ್ಮಲ್ಲಿ ಅಂದ್ರೆ ಅಲ್ಲಿ ಬರುತ್ತಾ ಅಶಲ ಬ್ರಾಹ್ಮಣದಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳ್ತಾರೆ. ಇವನು ಹೋತ್ರು ಅಂಬುವನು ಎಲ್ಲೋ ಹೊರಗಡೆ ಇರುವಂತ ಹೋತ್ರನ್ನ ಹೇಳ್ತಾ ಇಲ್ಲ, ನಮ್ಮ ಬಾಯಿ ಇದಲ್ಲ ಆ ಬಾಯಲ್ಲಿ ದೇವಲೋಕದ ಹೋತ್ರು ಇರ್ತಾನೆ ಅಂತ ಹೇಳ್ತಾರೆ. ಹೋತ್ರು ಅಂದ್ರೆ ಬೇರೆ ಒಂದಿಲ್ಲ, ಹೋತ್ರು ಅಂಬುವನು ಒಂದು ಋಗ್ವೇದ ಮಂತ್ರಗಳನ್ನ ಪಠನೆ ಮಾಡುವನು ಹೋತ್ರು ಅಂತ ಹೇಳ್ತಾರೆ. ಸೊ ಅವನು ನಮ್ಮ ಬಾಯಲ್ಲೇ ಇದ್ದಾನೆ. ದೇವಲೋಕದ ಹೋತ್ರು ಯಾರು, ದೇವಲೋಕದಲ್ಲಿ ಯಾರು ಹೋತ್ರುವಾಗಿರ್ತಾರೆ ಅಂದ್ರೆ ಅಲ್ಲಿ ಅಗ್ನಿ, ಆ ಅಗ್ನಿಯಲ್ಲಿ ಅಗ್ನಿನಾಮಕನಾದಂತ ವಾಸುದೇವ, ಆ ವಾಸುದೇವ ಬಂದು ನಮ್ಮ ಬಾಯಲ್ಲಿ ಇರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೇನೆ ಅವನೇ ಹೋತ್ರು ಆಗ್ತಾನ ಅಂತ ಹೇಳ್ತಾರೆ. ಅಧ್ವರ್ಯು ಯಾರು, ದೇವಲೋಕದ ಅಧ್ವರ್ಯು, ದೇವಲೋಕದ ಅಧ್ವರ್ಯು ಯಾರು, ದೇವಲೋಕದ ಅಧ್ವರ್ಯು ಯಾರು ಅಂದ್ರೆ ಸೂರ್ಯ ಅಂತ ಹೇಳ್ತಾರೆ. ಆ ದೇವಲೋಕದ ಅಧ್ವರ್ಯು ಸೂರ್ಯ ಆಗಿದ್ದಾನೆ. ಆ ಸೂರ್ಯನಲ್ಲಿ ಆ ಒಂದು ಸಂಕರ್ಷಣ ರೂಪ ಭಗವಂತ ಇದ್ದಾನೆ. ಅವನು ನಮ್ಮ ಕಣ್ಣಲ್ಲೇ ಕೂತಿದ್ದಾನೆ. ಸೊ ಏನಾಯ್ತು ಇದು, ಬಾಟಮ್ ಲೈನ್ ಇಸ್ ಹೋತ್ರು ಅಂದ್ರೆ ನಮ್ಮ ಬಾಯಲ್ಲಿ ಈ ದೇವರು ವಾಸುದೇವ ರೂಪ ಭಗವಂತ ನಿಂತಿದ್ದಾನಲ್ಲ, ಅಗ್ನಿ ಎಂಬ ಶಬ್ದದಿಂದ ಅಗ್ನಿ ಒಳಗೆ ಇದ್ದು ನಿಂತಿದ್ದಾನಲ್ಲ, ಅವನೇ ಹೋತ್ರು ಆಗ್ಬಿಟ್ಟು ಅವನೇ ಒಂದು ಋತ್ವಿಕ ಆಗಿದ್ದಾನೆ. ಕಣ್ಣಲ್ಲಿ ಇರುವಂತ ಅಧ್ವರ್ಯ ಇದ್ದಾನಲ್ಲ ಅವನು ಯಜುರ್ವೇ, ಅಧ್ವರ್ಯ ಅಂದ್ರೆ ಬೇರೆ ಒಂದಿಲ್ಲ, ಅಧ್ವರ್ಯ ಅಂದ್ರೆ ಈ ಯಜುರ್ವೇದದ ಮಂತ್ರ ಹೇಳೋದು ಮಾತ್ರ ಅಲ್ಲ, ಈ ಇವ್ರು ಏನ್ ಮಾಡ್ತಾರೆ ಅಧ್ವರ್ಯ ಎಂಬುವರು ಈ ಹೋಮಕ್ಕೆ ಈ ಇದೆಲ್ಲ ತೆಗೆದು ಇದಕ್ಕೆ ಹಾಕ್ಬೇಕು ಇದು ಇದು ಅಂತ. ಸೊ ದೇ ವಿಲ್ ಬಿ ಲೈಕ್ ಎ ಸೂಪರ್ವೈಸಿಂಗ್ ಅಂಡ್ ಏನ್ ಮಾಡ ಕ್ರಿಯೆ, ಬೇಸಿಕಲಿ ಎ ಕ್ರಿಯೆ, ಹೇಗೆ ಹೇಗೆ ಎಲ್ಲ ಮಾಡೋದು, ಬರೀ ಮಂತ್ರ ಪಠನ ಮಾಡೋದಲ್ಲ. ಅದು ಇವಾಗ ಒಂದೇ ಪುರೋಹಿತರು ಎಲ್ಲವನ್ನೂ ಮಾಡ್ತಾರೆ. ಅಧ್ವರ್ಯ ಎಂಬುವನು ದೇವಲೋಕದ ಅಧ್ವರ್ಯು ಸೂರ್ಯನಾಗ್ತಾನೆ. ಸೊ ಆ ಸೂರ್ಯ ನಮ್ಮ ಕಣ್ಣಲ್ಲಿ ಇದ್ದಾನೆ. ಆ ಕಣ್ಣಲ್ಲಿ ಸಂಕರ್ಷಣ ಇದ್ದಾನೆ, ಸಂಕರ್ಷಣಾಮಕ ಭಗವಂತ ಇದ್ದಾನೆ ಅಂತ. ವಾಸುದೇವ ಬಾಯಲ್ಲಿ, ಸಂಕರ್ಷಣ ಕಣ್ಣಲ್ಲಿ ಇದ್ದಾನೆ. ಆಮೇಲೆ ಉದ್ಗಾತ್ರ ಅಂದ್ರೆ ಅವರು ಬರೀ ಇವನು ಋಗ್ವೇದಿ, ಇವನು ಪಠನ ಮಾಡ್ತಾನೆ, ಯಜುರ್ವೇದಿ ಹೇಗ್ ಹೇಗೆ ಮಾಡ್ಬೇಕು ಅಂದ್ರೆ ಪ್ರಕ್ರಿಯೆಗಳನ್ನ ಮಾಡಿಸ್ತಾನೆ. ಇವನು ಏನ್ ಮಾಡ್ತಾನೆ ಅಂದ್ರೆ ಅದು ಹೇಳ್ತಾರಲ್ಲ ಋಗ್ವೇದ ಯಜುರ್ವೇದ ಅಂದ್ರೆ ಗದ್ಯ ಪದ್ಯ ಇದೆ ಅಂತ. ಇದು ಸಾಮವೇದದಲ್ಲಿ ಏನಿದೆ ಅಂದ್ರೆ ಗಾನ, ಅದೇ ಋಗ್ಮಂತ್ರಗಳೇ ಇದೆ. ಋಗ್ಮಂತ್ರಗಳನ್ನೇ ಆ ಒಂದು ಸ್ವರ ಹಾಕಿ ಧ್ವನಿ ಮೂಲಕವಾಗಿ ಆ ಒಂದು ಸ್ವರ ಏರು ಇಳಿತಗಳ, ದಟ್ ಇಸ್ ವಾಟ್ ಗಿವ್ಸ್ ದ ಮೀನಿಂಗ್ ಬೇಸಿಕಲಿ. ಸೊ ಅದನ್ನ ಹಾಕಿ ತುಂಬಾ ಚೆನ್ನಾಗಿ ಹಾಡಿ ಹೇಳಿದ್ರೆ ಅಲ್ಲಿ ಸ್ವಯಂ ದೇವರು ಬಂದು ಕೂತು ಒಲಿದು ಬಿಡ್ತಾನಂತೆ. ಸೊ ಅದಕ್ಕೆ ಉದ್ಗಾತ್ರು, ಉದ್ಗೀತ ಹೇಳೋರು ಉದ್ಗಾತ್ರಗಳಿಗೆ ದೇವರ್ ದ ಹೈಯೆಸ್ಟ್ ಪೇಡ್ ಇನ್ ವೇದಿಕ್ ಡೇಸ್. ಅವನು ಯಾರು ದೇವಲೋಕದಲ್ಲಿ ಯಾರು ಅಂದ್ರೆ ಪ್ರಾಣ ಅಂತ. ಪ್ರಾಣ ಅಂದ್ರೆ ಪ್ರವಾಹ ವಾಯು ಅಂತನೂ ಹೇಳ್ತಾ, ಪ್ರವಾಹ ವಾಯುವಲ್ಲಿ ಇರುವಂತ ವಾಯುದೇವರು ಅಂತ. ಇಲ್ಲಿ ಅವಾಂತರ ದೇವತೆಗಳನ್ನೇ ಇಟ್ಕೊಂಡು ಬಂದಿದ್ದಾರೆ, ಪ್ರವಾಹ ವಾಯು ಅಂತನೂ ತಕ್ಕೋಬಹುದು. ಅಲ್ಲಿ ಪ್ರವಾಹ ವಾಯು ಮರುತನೊಳಗೆ ಮಾರುತಿ ಇದ್ದೇ ಇರ್ತಾರೆ. ಸೊ ಅವನಲ್ಲಿ ಇದಾರಂದ್ರೆ ಮೂಗು ಅಂತ. ಮೂಗು ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಉಸಿರು ಹೌ ಟು ಟೇಕ್ ಇಟ್ ಹಾರ್ಡ್ ಹೇಳೋವಾಗ ಬ್ರೆತ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಆ ಮೂಗಲ್ಲಿ ಇರ್ತಾನೆ, ಅವನು ಏನಿರ್ತಾನೆ ಪ್ರದ್ಯುಮ್ನ ಅಂತ. ಮೂಗಲ್ಲಿ ಅವರಲ್ಲಿ ಇದ್ದು ಪ್ರದ್ಯುಮ್ನ ಇರ್ತಾನೆ, ಅವನೇ ಉದ್ಗಾತ್ರ ಆಗ್ತಾನೆ. ಸೊ ಇವ್ರು ಮೂರು ಜನ ಆಯ್ತು. ಮತ್ತು ನಾಲ್ಕನೇದು ಯಾರು ಅಂದ್ರೆ ಹೇಳ್ತಾರ ಅಥರ್ವಣ ವೇದ ಅಂತ ಹೇಳೋದೊಂದು, ಇನ್ನೊಂದು ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂತ ಹೇಳ್ತಾರೆ ಏನು ಅಂದ್ರೆ ಅದಲ್ಲಿ ಬೇಸಿಕಲಿ ಅಥರ್ವ ವೇದದಲ್ಲಿ ಬರುವಂತದ್ದು ಏನು ಅಂದ್ರೆ ಪ್ರಾಯಶ್ಚಿತ್ತಗಳು ಉಂಟಾದ್ರೆ ಅಂದ್ರೆ ಪ್ರತಿ ಏನು ವೇದದಲ್ಲಿ ಹೋಮ ಹವನ ಮುಂತಾದೆಲ್ಲ ನಾವು ಮಾಡ್ತಾ ಇರೋವಾಗ ತಪ್ಪುಗಳು ಬೇಸಿಕಲಿ ಎರಡಾಗತ್ತೆ. ಅನೇಕ ತಪ್ಪುಗಳಾಗ್ಬೋದು, ಮೇನ್ ತಪ್ಪುಗಳು ಎರಡು ರೀತಿಯಾಗಿ ಇರುತ್ತೆ. ಏನು ಎರಡು ಅಂದ್ರೆ ಒಂದು ಆ ಮಂತ್ರ ಉಚ್ಚಾರಣ, ಆ ಸ್ವರ ಉಚ್ಚಾರಣ ಇದಿಲ್ಲಿ ತಪ್ಪುಗಳಾಗೋದು. ಇನ್ನೊಂದು ದ್ರವ್ಯಗಳು, ದ್ರವ್ಯ ಶುದ್ಧಿ ಏನೇನ್ ಹೇಗಿರಬೇಕೋ ಆ ಒಂದಕ್ಕೊಂದು ಸ್ವಲ್ಪ ಮಿಕ್ಸ್ ಆಗ. ಇನ್ ದೋಸ್ ವೇದಿಕ್ ಡೇಸ್ ತುಂಬಾ ಇತ್ತು, ಅದೆಲ್ಲ ತುಂಬಾ ಇತ್ತು. ಇವಾಗ ಅದೆಲ್ಲ ಒಂದು ಇಲ್ಲ, ಇವಾಗ ಜಾಸ್ತಿ ಅದೆಲ್ಲ ಏನು ನೋಡೋದಿಲ್ಲ, ಎಲ್ಲದಕ್ಕೆ ಸೇರಿ ಒಂದು ಪ್ರಾಯಶ್ಚಿತ್ತ ಒಂದು ಮಾಡ್ಬಿಡ್ತೀವಿ ಅಷ್ಟೇ. ಯಾವಾಗಂದ್ರೆ ತಪ್ಪುಗಳು ಆಗೇ ಆಗತ್ತೆ. ಸೊ ಈ ಎರಡು ಮೇನ್ ಆಗಿ ತಪ್ಪುಗಳು ಆಗತ್ತೆ. ಸೊ ಇದಕ್ಕೆ ಅಲ್ಲಲ್ಲಿ 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 ನಿಲ್ಲಿಸಿ ಅಲ್ಲಲ್ಲಿ ಪ್ರಾಯಶ್ಚಿತ್ತಗಳು ಮಾಡಬೇಕು. ಸೊ ಇದಕ್ಕೆ ಏನು, ಇವನು ಯಾರು, ಇದು ಬ್ರಹ್ಮ ಅಂತ ಕರೀತಾರೆ. ಸೂಪರ್ವೈಸರ್, ಬೇಸಿಕಲಿ ಸೂಪರ್ವೈಸರ್ ಅಂದ್ರೆ ಯಾವ ರೀತಿಯಿಂದ ತಪ್ಪು ಆದ, ಯಾವ ವಿಷಯದಲ್ಲಿ ತಪ್ಪು ಆದಾಗ ಅದಕ್ಕೆ ಪ್ರಾಯಶ್ಚಿತ್ತಗಳು. ಸೊ ಇದಕ್ಕೆ ಇಂಟ್ರೆಸ್ಟಿಂಗ್ಲಿ ಪ್ರಾಯಶ್ಚಿತ್ತ ಏನು ಅಂದ್ರೆ ನಾವು ಅಚ್ಯುತಾನಂದ ಗೋವಿಂದ ಒಂದು ಹೇಳ್ತೀವಲ್ಲ, ಇನ್ನೊಂದು ಪ್ರಾಯಶ್ಚಿತ್ತ ಇದಕ್ಕೆಲ್ಲ, ಇದಕ್ಕೆ ಮೂಲತಃ ಇರುವಂತಹ ಪ್ರಾಯಶ್ಚಿತ್ತ ಆ ಪುರುಷ ರೂಪವೇ ಅಂತ ಹೇಳ್ತಾರೆ. ಪುರುಷ ಅಂಬೋದೇ ಪುರುಷ ಸೂಕ್ತ ಪಠಣ ಮಾಡೋದು, ಗಂಡಸರಿಂದ ಪುರುಷ ಸೂಕ್ತ ಪಠಣ ಮಾಡೋದು. ಅದರ್ವೈಸ್ ಇದೇ ಪುರುಷ, ಪುರುಷ ನಾಮಕ ಭಗವಂತನನ್ನ ಸ್ಮರಣೆ ಮಾಡೋದೇ ಮೇನ್ ತಾತ್ಪರ್ಯ ಅಲ್ಲಿ, ಅವನನ್ನ ಸ್ಮರಣೆ ಮಾಡೋದೇ. ದಟ್ ಈಸ್ ಅ ಪ್ರಾಯಶ್ಚಿತ್ತ ಫಾರ್ ಎವ್ರಿಥಿಂಗ್. ಯು ಡೋಂಟ್ ಹ್ಯಾವ್ ಟು ಗೋ ರನ್ನಿಂಗ್ ಫಾರ್ ಎನಿ ದೇವೀಸ್. ಸೊ ಅದನ್ನ ಯಾರು ಮಾಡ್ತಾರಂದ್ರೆ ಆ ಬ್ರಹ್ಮ ಅಂತಾರೆ. ಆ ಬ್ರಹ್ಮ ಎಲ್ಲಿ ಇದಾನಂದ್ರೆ ಅದೇ ನಿನ್ನ ಮನಸ್ಸು ಅಂತಾರೆ. ಮನಸ್ಸಲ್ಲಿ ಸೋಮ, ಮನಸ್ಸಲ್ಲಿ ಯಾರಿದ್ದಾರಂದ್ರೆ ಬ್ರಹ್ಮ ಪ್ರೀಸ್ಟ್. ಯಾರಿಲ್ಲಿ ಅಂದ್ರೆ ಇಲ್ಲಿ ಹೇಳಿದ್ದೀವಿ, ಅಗ್ನಿ ಹೇಳಿದ್ದೀವಿ ಬಾಯಿಗೆ ಅಗ್ನಿ, ಅದ್ವರಿಯುಗೆ ಕಣ್ಣು, ಆಮೇಲೆ ಸೂರ್ಯ, ಆಮೇಲೆ ಉದ್ಗಾತ್ರಿಗೆ ಪ್ರವಾಹವಾಯು ಆರ್ ಮುಖ್ಯ ಪ್ರಾಣನೇ ಇಟ್ಕೊಳ್ಳಿ. ಆಮೇಲೆ ಮನಸ್ಸಿಗೆ ಬ್ರಹ್ಮ ಪ್ರೀಸ್ಟ್ ಅಂತ ಹೇಳಿ. ಈ ಬ್ರಹ್ಮ ಯಾರು ಅಂದ್ರೆ ಸೋಮ, ಚಂದ್ರ ಅಂತ. ಸೊ ಈ ನಾಲ್ಕನ್ನ ಇಟ್ಟುಕೊಳ್ಳೋದು. ಸೊ ಹೊರಗೆ ಮಾಡುವಾಗ ಅಲ್ಲಿನೂ ಆ ರೂಪಗಳು. ಸೊ ದಟ್ ಇಸ್ ಅನದರ್ ಟೋಟ್ಲಿ ಡಿಫ್ರೆಂಟ್ ಉಪಾಸನೆ. ಸೊ ಇದನ್ನು ಹೇಳ್ತಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇವರ ಹತ್ರ ನಾವು ಶರಣ ಹೊಂದಿ ನಾವು ನಮ್ಮನ್ನ ಯಮ ನಿಯಮಗಳಿಂದ ನಮ್ಮ ಕಾಮ ಕ್ರೋಧಗಳನ್ನ ನಿಯಂತ್ರಣ ಮಾಡಬೇಕು. ಯಮ ನಿಯಮಗಳು ಪಾಪ್ಯುಲರ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಯಮ. ಆಮೇಲೆ ಯಮ ಅಂದ್ರೆ, ಯಮ ಬೇಸಿಕಲಿ ಬನ್ನಂಜಾಚಾರ್ಯ ಅಂತ ಹೇಳ್ತಾರಂದ್ರೆ ಯಮ ಅಂದ್ರೆ ಅವರ್ ಇಂಟ್ರಾಕ್ಷನ್ ವಿತ್ ಅದರ್ಸ್, ಹೌ ವಿ ಶುಡ್ ಇಂಟ್ರಾಕ್ಟ್ ಅಂಬುದು. ನಿಯಮ ಅಂದ್ರೆ ನಮ್ಮ ಒಳಗೆ ನಮ್ಮನ್ನ ತಿದ್ದುಪಡಿ ಮಾಡ್ಕೊಳ್ಳೋದು. ಸೊ ಇದಕ್ಕೆ ನಿಯಮ ಅಂದ್ರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ, ಈಶ್ವರನೇ ಮನುಷ್ಯರು. ಸೊ ಈ ತರ ಬೇಸಿಕ್ ಇದು 12 ಅಂತ ಹೇಳ್ತಾರೆ, 5 ಅಂತ ಹೇಳ್ತಾರೆ. ಸೊ ಡಿಫ್ರೆಂಟ್ ವೇಸ್ ಬೇಸಿಕಲಿ ಹೌ ಯು ಇದನ್ನ ಹೌ ಇನ್ನೊಬ್ಬರಿಗೆ ನೋವು ಕೊಡದೆ ಅಂದ್ರೆ ಒಳ್ಳೆಯವರಿಗೆ ನೋವು ಕೊಡದೆ ಇರೋ, ಎಲ್ಲರಿಗೇನು ನೋವು ಕೊಡದೆ ಇರಬೇಕು. ಎಲ್ಲಿ ಎಲ್ಲಿ ಶಿಕ್ಷೆ ಮಾಡಬೇಕು ಅಲ್ಲಿ ಶಿಕ್ಷೆ ಮಾಡಲೇಬೇಕು. ಸೊ ಹೌ ಯು ಬಿಹೇವ್ ವಿತ್ ಅದರ್ಸ್, ದಟ್ ಅದಲ್ಲಿ ಒಂದು ನಿಯಂತ್ರಣ ಇಟ್ಕೋಬೇಕು. ನಮ್ಮಲ್ಲಿ ನಾವು ನಿಯಂತ್ರಣ ಇಟ್ಕೋಬೇಕು. ಇದು ಎರಡು, ಈ ದೇವತೆಗಳನ್ನ, ಈ ಋತ್ವಿಕಗಳನ್ನ, ನಮ್ಮ ಒಳಗೆ ಇರುವಂತ, ಏನು ಹೊರಗೆ ಹೋಗ್ಬೇಕಾಗಿಲ್ಲ, ಒಳಗೆ ಇರುವಂತ ಈ ನಾಲ್ಕು ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಇವರನ್ನ ಇವರು ಮಾಡಿಸ್ತಾ ಇದ್ದಾರ. ಇದು ಈ ಚಿಂತನೆಯಿಂದ ಇದನ್ನ ಮಾಡೋದು. ಯಮ ನಿಯಮ ಇಟ್ಟುಕೊಂಡು ಆಮೇಲೆ ಏನ್ ಮಾಡಬೇಕು ಅಂದ್ರೆ ದೃಢವಾದ ಭಕ್ತಿಯಿಂದ ನಾವು ಶುರು ಮಾಡ್ಬೇಕಂದ್ರೆ. ಸೊ ದೃಢವಾದ ಭಕ್ತಿಯಿಂದ ಏನ್ ಮಾಡೋದು, ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ಹೋಮ ಮಾಡಬೇಕು. ಏನ್ ಹೋಮ ಮಾಡೋದು? ಹೋಮ ಮಾಡೋದು ಅಂದ್ರೆ ಇಲ್ಲಿ ಅಗ್ನಿ, ಭಗವಂತನೇ ಅಗ್ನಿ ರೂಪವಾಗಿ ನಿಂತಿದ್ದಾನೆ. ಹೋಮ ಮಾಡಬೇಕು ಅಂದ್ರೆ ಅಗ್ನಿ ಬೇಕಲ್ಲ, ಅಗ್ನಿ ರೂಪನಾಗಿ ಭಗವಂತ ನಿಂತಿದ್ದಾನೆ. ಇದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ, ಈ ಹೋಮಕ್ಕೆ ಏನ್ ಬೇಕು ಅಂದ್ರೆ ನಮ್ಗೆ ಈ ಬುದ್ಧಿ ಅಂಬೋ ಅಧ್ವರ್ಯವನ್ನ ಉಪಯೋಗ ಮಾಡಬೇಕು. ಸೊ ಈ ಬುದ್ಧಿಯನ್ನ ಉಪಯೋಗ ಮಾಡಿ ಏನ್ ಹಾಕಬೇಕು, ದೇವರು ಅಗ್ನಿ, ಅಗ್ನಿಯಲ್ಲಿ ನಾವೇನಾದ್ರು ಹಾಕಬೇಕಲ್ಲ, ಏನ್ ಹಾಕಬೇಕು ಅಂದ್ರೆ ನಮ್ಮ ಮನಸ್ಸನ್ನು. ಇಲ್ಲಿ ಅಗ್ನಿ ಏನು, ದೇವರು ಪರಮಾತ್ಮ ಬಿಂಬರೂಪನಾದಂತ ಭಗವಂತ. ಆ ಭಗವಂತನ ಒಳಗೆ ಮಾಡುವಂತ ಯಜ್ಞ ಇದು. ಅವನಿಗೆ ಏನು ಕೊಡಬೇಕು, ಏನು ಕೊಡಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಅವನಿಗೆ ಕೊಡಬೇಕು. ಮನಸ್ಸನ್ನ ದೇವರಿಗೆ ಹೇಗೆ ಕೊಡೋದು, ಏನಂತ ಕೊಡೋದು ಅಂದ್ರೆ ಬುದ್ಧಿ ಎಂಬೋ ಒಂದು ವೃತ್ತಿ, ಅವನೊಂದು ವೃತ್ತಿಕೆಯಲ್ಲಿ ಬುದ್ಧಿ ಎಂಬೋ ಅಧ್ವರ್ಯವನ್ನ ಉಪಯೋಗ ಮಾಡ್ಬೇಕು. ಕ್ರಿಯೆ ಆಗ್ಬೇಕಲ್ಲಿ, ಬುದ್ಧಿಯನ್ನ, ಬುದ್ಧಿ ಇದೆ, ದೇವರು ಬುದ್ಧಿ ಇಟ್ಟಿದ್ದಾನೆ, ಅದನ್ನ ಉಪಯೋಗ ಮಾಡ್ಬೇಕು. ಹಾಗೆ ಅಧ್ವರ್ಯವು ಇರೋ ಪದಾರ್ಥಗಳನ್ನ ಉಪಯೋಗ ಮಾಡಿ ಅದನ್ನ ಹಾಕ್ತಾನೋ ಹಾಗೆ ಬುದ್ಧಿಯನ್ನ ಉಪಯೋಗ ಮಾಡಿ ಇನ್ನು ಏನು ಮಾಡಬೇಕು, ಈ ಮನಸ್ಸನ್ನ ಶುದ್ಧಿಗೊಳಿಸಬೇಕು. ಈ ಮನಸ್ಸು ದೇವರಿಗೆ ಕೊಡೋದಕ್ಕೆ ಮುಂಚೆ ಸುಮ್ಮನೆ ಮನಸ್ಸು ಕೊಡೋದು ಅಂದ್ರೇನು, ಬುದ್ಧಿಯಿಂದ ಶುದ್ಧಿ ಮಾಡಬೇಕು. ಸೊ ಈ ಬುದ್ಧಿ ಅಂತ ಬುದ್ಧಿ ಇರಬೇಕು ಅಂದ್ರೆ
ಈ ಬುದ್ಧಿ ಬುದ್ಧಿಗೆ ಏನ್ ಮಾಡಬೇಕು ಅಂದ್ರೆ ಈ ಮನಸ್ಸಿದೆಲ್ಲ ಈ ಮನಸ್ಸು ಬುದ್ಧಿಯಿಂದ ಶುದ್ಧಿ ಮಾಡಿ ಕೊಡಬೇಕು, ಬುದ್ಧಿ ಉಪಯೋಗ ಮಾಡಿ ಕೊಡಬೇಕು. ಈ ಮನಸ್ಸು ಏನ್ ಇನ್ನು ಮಾಡಬೇಕು ಅಂದ್ರೆ ಮನಸ್ಸನ್ನು ಹಾಗೆ ಕೊಡೋದಿಲ್ಲ, ಬುದ್ಧಿ ಮಾತ್ರ ಸಾಲದು. ಅದಕ್ಕೆ ವಿವೇಕ ಅಂಬೋದು ಅಂದ್ರೆ ವಿಸ್ಡಮ್ ಬೇಕು. ಆ ವಿಸ್ಡಮ್ ಅಂಬೋದು ಹೊರಗಲ್ಲಂತೆ. ಸೊ ಈ ಮನಸ್ಸನ್ನ ಆ ಮನಸ್ಸನ್ನ ಬುದ್ಧಿಯಿಂದಲೂ ಬುದ್ಧಿಯಿಂದ ಬಂದ ಆ ವಿವೇಕ ಸಹಿತವಾಗಿ, ಸೊ ಬೇಸಿಕಲಿ ದೇವರತ್ರ ಮನಸ್ಸು ಇಡು ಅಂತ ಹೇಳಿದ್ರೆ ಮನಸ್ಸು ಸುಮ್ಮನೆ ಮನಸ್ಸು ಇಡೋದ್ರಿ, ಮನಸ್ಸಿಟ್ರಿ ಮನಸ್ಸಿದೆ ಮನಸ್ಸಲ್ಲಿ ಆ ವಿಗ್ರಹ ನಿಂತಿದೆ, ಹೀಗಿಲ್ಲ. ಮನಸ್ಸನ್ನ ಬುದ್ಧಿಯಿಂದ ಆಲೋಚನೆ ಮಾಡಿ ಆ ಬುದ್ಧಿಯಿಂದ ಬಂದ ವಿವೇಕದಿಂದ ಸಹಿತವಾದ ಈ ಮನಸ್ಸನ್ನ ಅಗ್ನಿನಾಮಕ ಪರ ಅಗ್ನಿನಾಮಕ, ಇವಾಗ ಅಗ್ನಿ ಎಂಬುದು ಹೇಳಿದ್ರೆ ಭಗವಂತನೇ ನಿಜ, ಅವನಿಗೆ ಅರ್ಪಣೆ ಮಾಡೋದು. ಸೊ ಇದನ್ನ ಏನ್ ಹೇಳ್ತಾರಂದ್ರೆ ಇದೇ ದೇವರಿಗೆ ಆ ಹೋಮ ಕುಂಡದಲ್ಲಿ ನೀವು ನೋಡಿರ್ತೀರಾ ಆಹುತಿ ಅಂತ ದ್ರವ್ಯಗಳನ್ನೆಲ್ಲ ಹಾಕ್ತಾರ, ಹಾಲು ಹಾಕ್ತಾರ, ಪಾಯಸ ಹಾಕ್ತಾರ, ತುಪ್ಪ ಹಾಕ್ತಾರ, ದ್ರವ್ಯ ಹಾಕ್ತಾರಲ್ಲ. ಸೊ ಇಲ್ಲಿ ಮನಸ್ಸು ಎಂಬುದನ್ನ ಹೇಗೆ ಹಾಕಿದೀವಿ ನಾವು, ಈ ಮನಸ್ಸನ್ನ ಚೆಂದಾಗಿ ಹಿಂಡಿದೀವಿ ಅಂದ್ರೆ ಮನಸ್ಸನ್ನ ಹ್ಯಾಕ್ ಹಿಂಡೋದು ಅಂದ್ರೆ ಬುದ್ಧಿಯಿಂದ ವಿವೇಕ ಮಥನ ಮಾಡಿ, ಸುಮ್ನೆ ಮನಸ್ಸು ಇರೋದಿಲ್ಲ, ದೇವರ ವಿಷಯವನ್ನ ಚೆನ್ನಾಗಿ ಬುದ್ಧಿಯಿಂದ ಮಥನ ಮಾಡಿ 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 ಆಗಲಿಂದ ಬಂದ ವಿವೇಕ ಇಟ್ ಈಸ್. ಸೊ ಈ ಮನಸ್ಸಿವಾಗ ಏನಾಯ್ತು, ಚೆಂದಾಗಿ ಹಿಂಡಿದ್ದ ಸೋಮರಸ ಆಯ್ತು. ಮನಸ್ಸು ಮನಸ್ಸಿಗೆ ಅಭಿಮಾನಿ ಸೋಮ ಅಂತ ಹೇಳಿದೀವಲ್ಲ, ಸೋಮರಸ ಆಯ್ತದು. ಈ ಸೋಮರಸವನ್ನ ದೇವರಿಗೆ ಕೊಡೋದು ಅಂದ್ರೆ ಬೇಸಿಕಲಿ ಏನು, ದೇವರಿಗೆ ನಮ್ಮನ್ನ ಕೊಡೋದು ಅಂದ್ರೆ ದೇವರ ವಿಷಯವನ್ನ ಚೆಂದಾಗಿ ತಿಳ್ಕೊಂಡು, ಏನು ಚೆಂದಾಗಿ ತಿಳ್ಕೊಳ್ಳೋದು, ಇಲ್ಲಿ ಹೇಳಿದ್ದ ಸಮನ್ವಯ. ಭಗವಂತನ್ನ ಕಥಾಶ್ರವಣ ಮಾಡಿದ್ರು ಪರೀಕ್ಷಿತ್ ರಾಜ, ಕಥಾಶ್ರವಣ ಮಾಡಿದ್ರು ಅಂದ್ರೆ ನಾವು ಕೇಳೋ ಹಂಗ ಅವ್ರು ಕೇಳಿಲ್ಲ, ಅವ್ರು ಚೆಂದಾಗಿ ಕೇಳಿ ಎಲ್ಲವನ್ನು ತಮ್ಮ ಒಳಗೆ ಇರುವಂತ ಬಿಂಬನಲ್ಲಿ ಸಮನ್ವಯ ಪೂಜೆ ಮಾಡಿದ್ರು ಅವರು. ಎಲ್ಲ ಸಮನ್ವಯ ಅಷ್ಟು ಲೆವೆಲ್ ನಮ್ಗೆ ಬರೋದಿಲ್ಲ. ನಮ್ಮಂತವ್ರು ಏನ್ ಮಾಡೋದು ಅಂದ್ರೆ ಇದು ಕೇಳೋವಾಗ ಈ ಕೇಳೋ ವಿಷಯಗಳು ನನ್ನ ಬಿಂಬನಾದಂತ ಈ ಹರಿ ಇವಾಗ ಸಾಧನೆ ಮಾಡ್ಲಿಕ್ಕೆ ನನ್ನನ್ನು ಇಲ್ಲಿ ತಂದಿದ್ದಾನೆ, ಆದ ಕಾರಣದಿಂದ ಹೊರಗಿಂದ ಈ ಸಂಪರ್ಕಗಳನ್ನ ಕೊಟ್ಟು ಇವರ ಮೂಲಕವಾಗಿ ನಿಂತು ಗುರುಗಳ ಮೂಲಕವಾಗಿ ನಿಂತು ಅದನ್ನ ನನ್ನ ಕಿವಿಯಲ್ಲಿ ಹಾಕಿ ಈ ಕಿವಿ ಅಭಿಮಾನಿ ದೇವತೆಗಳ ಮೂಲಕವಾಗಿ ಈ ಮನಸ್ಸಿಗೆ ಮುಟ್ಟುವಂತೆ ಮಾಡಿದ್ದಾನೆ. ನನ್ನಿಂದ ಮಾಡ್ತ ಈ ಬಿಂಬನೇ ಹೊರಗಿಂದ ಎಲ್ಲವೂ ಮಾಡಿದ್ದಾನೆ. ಒಳಗಿಂದ ಈ ಕೇಳ್ಬೇಕಲ್ಲ, ನಾನು ಹೊರಗೆ ಹಾಕಿದ್ರೆ ಈ ಜೀವ ಇಲ್ಲಿರುವಂತ ಈ ಪ್ರತಿಬಿಂಬ ಕಿವಿ ಕೊಟ್ಟು ಕೇಳಬೇಕು, ಕಣ್ಣಲ್ಲಿ ನೀರು ಬರಬೇಕು, ಮನಸ್ಸಲ್ಲಿ ಭಕ್ತಿಯಿಂದ ಬರಬೇಕು, ಇದೆಲ್ಲ ಇದು ಮಾಡ್ಬೇಕಲ್ಲ ಪ್ರತಿಬಿಂಬ. ಸೊ ನನ್ನಿಂದಲೂ ಈ ದೇಹ ನನ್ನದಲ್ಲ, ಜೀವ ಇರೋದು ಒಂದೇ ಅಣು, ಇಷ್ಟು ದೊಡ್ಡ ದೇಹದಿಂದಲೂ ದೇವರು ಇದನ್ನು ಮಾಡಿದ್ರು. ಸೊ ಒಳಗಿಂದ ಹೊರಗಿಂದ ಇಷ್ಟೇ ನಾವು ತಿಳ್ಕೊಳ್ಳೋದೇ, ಹೊರಗಿಂದ ಏನೇನೆಲ್ಲ ಆಗತ್ತೋ ನನ್ನ ಬಿಂಬನೇ ಇವರುಗಳ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ. ಒಳಗಿಂದ ನನಗೆ ಏನೋ ಒಂದು ಫೀಲಿಂಗ್, ಏನೋ ಒಂದು ದೇವರ ಮೇಲೆ ಭಕ್ತಿ, ಏನೋ ಒಂದು ಪ್ರೀತಿ ಇವಾಗ ಬರ್ತಾ ಇದೆ, ಏನೋ ಅಲ್ಪವಾದ ಪ್ರೀತಿ ಬರ್ತಾ ಇದೆ, ಇದು ಅವರೇ ಮಾಡಿಸ್ತಾ ಅಂತ ಈ ಸಮನ್ವಯ ತಿಳ್ಕೋಬೇಕು. ಸೊ ಇದು ತಿಳ್ಕೊಂಡು ಇದನ್ನ ಪಾನ ಮಾಡ್ತಾ ಇದೇ ಯಜ್ಞ ಶೇಷ ಪಾನ ಮಾಡೋದು ಅಂದ್ರೆ ಈ ಒಂದು ಆನಂದ ಬರುತ್ತೆ ನಮ್ಗೆ. ದೇರ್ ಆರ್ ಟೈಮ್ಸ್ ಇನ್ ಯುವರ್ ಲೈಫ್ ಏನಾರು ಪ್ರವಚನ ಪಾಠ ಏನು ದೇವ್ರದ್ದು ಕೇಳೋವಾಗಲೇ ಒಂದು ಏನೋ ಒಂದು ಸಂತೋಷ ಬರುತ್ತೆ ನೋಡಿ, ಕ್ಷಣ ಮಾತ್ರಕ್ಕೆ ಸಂತೋಷಕ್ಕೆ ಬೇರೆ ಏನ್ ಕಾರಣ ಅಂತ ಹುಡುಕಿದ್ರೆ ಏನಿಲ್ಲ, ಏನೋ ಒಂದು ದೇವ್ರ ವಿಷಯ, ಏನೋ ಒಂದು ದೇವ್ರ ಬಗ್ಗೆಯ ವಿಷಯ, ನಮ್ ಬಗ್ಗೆ ಇಲ್ಲ, ಪ್ರಪಂಚ ಬಗ್ಗೆ ಇಲ್ಲ, ಏನೋ ಒಂದು ದೇವ್ರ ಬಗ್ಗೆ ಒಂದು ಪ್ರಮೇಯ, ದೇವ್ರ ಬಗ್ಗೆ ಏನೋ ಒಂದು ಬರುತ್ತೆ, ಏನೋ ಒಂದು ಭಕ್ತಿ, ಏನೋ ಒಂದು ಭಕ್ತಿ ತರ ಬರುತ್ತೆ ನಮ್ಗೆ, ಅದೇ ಭಕ್ತಿ ಅಂತೀವಿ. ಸೊ ಇದೆಲ್ಲ ಬಂದಾಗ ಉತ್ಸಾಹ ನಮ್ಮಲ್ಲಿ ತುಂಬಾ ಸಂತೋಷ ಆಗ್ಬಿಡುತ್ತೆ. ಜನರಲ್ಲಿ ನಮ್ಗೆ ಈ ತರ ಲೈಕ್ ಮೈಂಡೆಡ್ ಪೀಪಲ್ ನಾವು ಈ ಜ್ಞಾನ ಸತ್ರ ಅಲ್ಲಿ ಎಲ್ಲ ಹೋದಾಗ ಅಲ್ಲಿ ಸತ್ಸಂಗ ಸಜ್ಜನರೆಲ್ಲ ಸೇರಿದಾಗ ಇದು ಎಕ್ಸ್ಪೀರಿಯನ್ಸ್ ಚೂರು ಬರುತ್ತೆ. ಸೊ ಉತ್ಸಾಹ ಎಷ್ಟು ತುಂಬತ್ತಂದ್ರ ದೇಹ ಪೂರ ತುಂಬಿ ಬಿಡತ್ತಂತ ಅವ್ರಿಗೆ. ತುಂಬಿದ ಅದು ಉಕ್ಕಿ ಬರೋ ಆನಂದದಿಂದ ಅವನು ಏನ್ ಹೇಳ್ತಾನಂದ್ರ, ಆನಂದದಿಂದ ಎಲ್ಲ ನೀನೇ ಕೊಟ್ಟದ್ದು ಅಂತ ದೇವರ ಮೇಲೆ ಆ ಒಂದು ಉಕ್ಕಿ 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 ಬಂದಾಗ ಅವನು ಏನ್ ಮಾಡ್ತಾನೆ, ವ್ಯವಸ್ಥೆಯಲ್ಲಿ ಬಾಯಿಂದ ವಿಠಲ ಅಂತ ದೇವರೇ ಒಂದು ಹೆಸರು ಬರತ್ತಂತ. ಅದಕ್ಕೆ ಅವ್ರು ಹೇಳ್ತಾರ ಆ ಹಿಂದಿನ ಪದ್ಯದಲ್ಲಿ, ಆ ಒಂದು ಸಮರ್ಪಣೆ ಮಾಡಿದ್ದಾಗೆ ದೇವರನ್ನ ಎಲ್ಲ ಅಂತರ್ಬಹಿಷ್ಯ ಒಳೆ ಅದೇ ಅಂತರ್ಬಹಿಷ್ಯ ಸರ್ವಂ ವ್ಯಾಪ್ತಿಯ ನಾರಾಯಣಸ್ತ ಅಂತ ಹೇಳ್ತಾರಂತೆ. ಒಳಗೆ ಹೊರಗೆ ಎಲ್ಲಾ ಕಡೆನು ಅವನೇ ಇದ್ದು ಅವನೇ ಕೊಡ್ತಾನೆ. ದೇವರಲ್ಲೇ ಚಿಂತನೆ ಇಟ್ಟು ಕುಣಿದಾಡ್ತೀವಿ, ಅದರವೇ ಸುಟಲ ಅಂತೀವಿ, ದೇವಾ ಅಂತೀವಿ, ಹರಿ ಅಂತೀವಿ, ಅದನ್ನ ಹೇಳಬೇಕು ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ಅವ್ರು ಅಲ್ಲಿ ಹೇಳುವಾಗ ಬಿಟ್ಟಲ ಎಂದು ಒಮ್ಮೆ ಮೈ ಮರೆತು ಅಟ್ಟಹಾಸದಿ ಕರೆಯೇ ದುರಿತಗಳ ಅಟ್ಟುಳಿಯ ಬಿಡಿಸವನ ತನ್ನೊಳಗಿಟ್ಟು ಸಲಹುವನು ಅಂತ ಅಲ್ಲಿ ಅದು ಕನೆಕ್ಷನ್. ಅದಕ್ಕೆ ಪ್ರಮಾಣ ಏನು ಅಂದ್ರೆ, ಈ ತರ ನಾವು ದೇವರ ಕಥಾಶ್ರವಣವನ್ನ ಮಾಡಬೇಕು. ಕಥಾ ಅಂದ್ರ ಆ ಲಕ್ಷ್ಮೀ ದೇವಿಯಿಂದ ಅಭಿಮನ್ಯವಾದಂತ ವೇದಗಳು, ದೇವರ ಹರಿ ಕಥಾ ಅಂದ್ರೆ ನಮ್ಮ ಬಿಂಬರೂಪ ಭಗವಂತನನ್ನ ವೇದಗಳಲ್ಲಿ ಹೇಗೆ ಹೇಳಿದ್ದಾರೋ ಅದು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ, ದೇವತೆಗಳ ಅನುಗ್ರಹದಿಂದ ಅವರಲ್ಲಿ ಇದ್ದ ಭಗವಂತ ಅದೇ ಭಗವಂತ ಆ ಬಿಂಬರೂಪಿ ಇವನ ಮೂಲಕವಾಗ ನಾವು ತಿಳ್ಕೊಳ್ತೀವಿ ಆಗಿದೆ ಅಂತ ಈ ತರ ಸಮನ್ವಯ ಮಾಡಬೇಕು ಎಂಬೋ ಈ ವಿಷಯವನ್ನ ವಿಷ್ಣು ರಹಸ್ಯದಲ್ಲಿ ಇಟ್ ಈಸ್ 12th ಅಧ್ಯಾಯದಲ್ಲಿ ಇದನ್ನ ಹೇಳಿದ್ದಾರೆ. ಸೊ ಅದಕ್ಕೆ ಪ್ರಮಾಣ, ಸೊ ಓನ್ಲಿ ಫಾರ್ ದಟ್ ಪ್ರಮಾಣ ಹೇಳಿದೆ. ಕೃಷ್ಣಾರ್ಪಣಮಸ್ತು.